ರಾಮಾಯಣ.
ಕೈ ಕೈ ಹಚ್ಚಿದ ಬೆಂಕಿ ಅಯೋಧ್ಯೆಯ ಅರಮನೆಯನ್ನೇ ಸುಡುತ್ತಿತ್ತು. ಆ ಬೆಂಕಿಯ ಧಗೆ ಲಕ್ಷ್ಮಣನ ಮನಸ್ಸಿಗೆ ಕಿಚ್ಚನ್ನಿಟ್ಟಿತ್ತು. ಶ್ರೀರಾಮ ವನವಾಸಕ್ಕೆ ಹೋಗಬೇಕು ಎಂಬ ಸುದ್ದಿಯಿಂದ ಲಕ್ಷ್ಮಣ ನಡುಗಿ ಹೋಗಿದ್ದ. ತನ್ನ ಸ್ವಾಮಿಯ ಮೇಲೆ ಇಂತಹ ಅತ್ಯಾಚಾರ ನಡೆದಿದೆ ಎಂಬ ಯೋಚನೆಯಿಂದಲೇ ಅವನ ಕ್ರೋಧ ಅವನದೇ ಹಿಡಿತದಿಂದ ದೂರ ಹೊರಟು ಹೋಗಿತ್ತು. ಈಗಲೇ ಅನ್ಯಾಯ ಮಾಡಿದವರನ್ನು ಶಿಕ್ಷೆಗೆ ಗುರಿ ಮಾಡಬೇಕು ಎಂದು ಬುಸುಗುಟ್ಟುತ್ತಾ ಕೈಕೇಯಿಯ ಅರಮನೆಯತ್ತ ನುಗ್ಗುತ್ತಿದ್ದ.
ಅಣ್ಣ, ನಿಮ್ಮ ಮೇಲೆ ಇಂತಹ ಹೀನ ಷಡ್ಯಂತ್ರ ರಚಿಸಿದವರು ಯಾರೇ ಆಗಿರಲಿ, ಅವರು ನನ್ನ ಪರಮಶತ್ರು. ನಾನು ಅವರನ್ನು ಎಂದೆಂದಿಗೂ ಕ್ಷಮಿಸುವುದಿಲ್ಲ, ಎಂದೆಂದಿಗೂ ಕ್ಷಮಿಸುವುದಿಲ್ಲ.
ಶಾಂತನಾಗು ಲಕ್ಷ್ಮಣ. ಎಲ್ಲಕ್ಕೂ ಮೊದಲು ಈಗ ನಡೆಯುತ್ತಿರುವುದು ಏಕೆ ನಡೆಯುತ್ತಿದೆ, ಹೀಗೆ ನಡೆಯುವುದರಿಂದ ಏನಾಗಲಿದೆ ಅನ್ನುವುದನ್ನು ಯೋಚಿಸು. ಹೀಗೆ ಅನವಶ್ಯಕವಾಗಿ ಕ್ರೋಧಕ್ಕೆ ಬಲಿಯಾಗುವುದು ಸರಿಯಲ್ಲ.
ನಾನು ಅನವಶ್ಯಕವಾಗಿ ಕ್ರೋಧಿತನಾಗುತ್ತಿಲ್ಲ ಅಣ್ಣ. ಅಯೋಧ್ಯೆಯನ್ನು ಕುರಿತು ಯಾರೊಬ್ಬರೂ ಒಮ್ಮೆಯೂ ಯೋಚಿಸಲಿಲ್ಲ. ನೀವಿಲ್ಲದೆ ಅಯೋಧ್ಯೆಯ ಪರಿಸ್ಥಿತಿ ಏನಾಗುವುದು?
ಲಕ್ಷ್ಮಣ, ನಾನು ಇಲ್ಲಿ ಇಲ್ಲದಿರುವುದರಿಂದ ಅಯೋಧ್ಯೆಯ ಗತಿ ನಿಂತು ಹೋಗುವ ನಿನ್ನ ಕಲ್ಪನೆ ಒಂದು ಭ್ರಮೆ. ಚಿಕ್ಕಮ್ಮ ಬಹಳಷ್ಟು ವಿಚಾರ ಮಂಥನ ಮಾಡಿ ಈ ನಿರ್ಣಯ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಅಯೋಧ್ಯೆಯ ಒಳಿತನ್ನೇ ಬಯಸುತ್ತಾರಲ್ಲವೇ?
ಇಲ್ಲ ಅಣ್ಣ, ಚಿಕ್ಕಮ್ಮನಿಗೆ ಕೇವಲ ತನ್ನ ಸ್ವಾರ್ಥ ತಿಳಿದಿದೆ. ಈ ನಿರ್ಣಯದಿಂದ ಯಾರಿಗೂ ಒಳಿತಾಗದು. ಕೇವಲ ಮತ್ತು ಕೇವಲ ಚಿಕ್ಕಮ್ಮನ ಸ್ವಾರ್ಥ ಅಡಗಿದೆ ಈ ನಿರ್ಣಯದಲ್ಲಿ.
ಲಕ್ಷ್ಮಣ, ಏನೇ ಆಗಲಿ, ತಾಯಿ ಯಾವತ್ತಿಗೂ ತನ್ನ ಮಕ್ಕಳ ಒಳಿತನ್ನೇ ಬಯಸುವಂಥವಳು. ಇವತ್ತು ಅವರ ನಿರ್ಣಯ ಅಶುಭವಾಗಿ ಕಂಡರೂ ನಾಳೆ ಅದರ ಪರಿಣಾಮ ಶುಭವೇ ಆಗಬಹುದು. ಇದರಿಂದ ಅಯೋಧ್ಯೆ ಅಷ್ಟೇ ಅಲ್ಲ, ಸಕಲ ಜಗತ್ತಿಗೆ ಒಳಿತಾಗಬಹುದು.
ಈಗ ಈ ಮಾತುಗಳಲ್ಲಿ ಯಾವ ಸತ್ವವೂ ಇಲ್ಲ ಅಣ್ಣ. ಇವೆಲ್ಲವೂ ನೀವು ನನ್ನನ್ನು ಶಾಂತನಾಗಿಸಲು ಹೇಳುತ್ತಿರುವ ಮಾತುಗಳು. ಆದರೆ ಸತ್ಯವೇನೆಂದರೆ, ಚಿಕ್ಕಮ್ಮ ರಘುವಂಶಕ್ಕೆ ಕಳಂಕ ಹಚ್ಚಿದ್ದಾರೆ, ನಮ್ಮ ಈ ಅಗಾಧ ಕುಲಕ್ಕೆ ಕೆಟ್ಟ ಹೆಸರು ತಂದಿದ್ದಾರೆ. ಈ ಕೆಟ್ಟ ಕಳಂಕವನ್ನು ಅಳಿಸಲು ಅದೆಷ್ಟು ಜನ್ಮಗಳು ಬೇಕೋ ನಮಗೆ. ಅಣ್ಣ, ಚಿಕ್ಕಮ್ಮ ಅಯೋಧ್ಯೆಯ ಪ್ರಜೆಗಳ ಕಣ್ಣಿಗೆ ಕಾಡಿಗೆ ಹಚ್ಚಬಹುದು, ಆದರೆ ನಾನು ಅವರ ಈ ನಿರ್ಣಯವನ್ನು ಖಡಾಖಂಡಿತವಾಗಿ ಧಿಕ್ಕರಿಸುತ್ತೇನೆ. ಇವತ್ತು ನನಗೆ ಮಾತೆ ಕೈಕೆಯಿಂದ ಉತ್ತರಗಳು ಬೇಕು. ಈ ಉತ್ತರಗಳನ್ನು ಪಡೆಯಲು ನಾನು ಏನು ಬೇಕಾದರೂ ಮಾಡಬಲ್ಲೆ.
ಲಕ್ಷ್ಮಣ ನಿಲ್ಲು, ಲಕ್ಷ್ಮಣ ಭಗವಂತನಿಗೋಸ್ಕರ ನಿಂತು ಬಿಡು.
ಬೇಡ ಅಣ್ಣ, ನನ್ನನ್ನು ಕಟ್ಟಿ ಹಾಕದಿರಿ. ನಾನು ಇಂದಿನವರೆಗೆ ನಿಮ್ಮ ಎಲ್ಲ ಆದೇಶಗಳನ್ನು ಯಥಾವತ್ತಾಗಿ ಪರಿಪಾಲಿಸಿದವನು. ಆದರೆ ಇಂದು ನಿಮ್ಮ ಆದೇಶವನ್ನು ಕೇಳುವುದಕ್ಕೆ ನನ್ನ ಕೈಗಳು ಕಟ್ಟಿ ಹಾಕಿಲ್ಲ. ನಾನು ಈ ಅಯೋಧ್ಯೆಯ ಪ್ರಜೆ, ನನ್ನ ರಾಜ ಶ್ರೀರಾಮ. ಅವನಿಲ್ಲದೆ ನನ್ನ ಅಸ್ತಿತ್ವವು ಈ ಅರಮನೆಯಲ್ಲಿ ಇಲ್ಲ.
ಕೈಕೇಯಿ, ಕೈಕೇಯಿ,
ಏನಾಯಿತು ಮಂಥರೆ?
ಅಯ್ಯೋ ಈಶ್ವರ, ಇದೆಂತಹ ತಲೆನೋವು! ನೀರ ಹಾವನ್ನು ಓಡಿಸಿದರೆ ಹೆಬ್ಬಾವು ಮುಂದೆ ಬಂದಂತೆ, ಎಂತಹ ಸಮಸ್ಯೆ! ಈ ಕೌಸಲ್ಯಳ ಮಗ ವನಕ್ಕೆ ಹೋಗುವವರೆಗೆ ಒಂದಲ್ಲ ಒಂದು ತೊಂದರೆಗಳು ಬಂದೇ ಬರುತ್ತವೆ.
ಆದದ್ದಾದರೂ ಏನು ಮಂಥರೆ?
ಲಕ್ಷ್ಮಣ ಕ್ರೋಧಾಗ್ನಿಯನ್ನು ಹೊತ್ತಿಸಿಕೊಂಡು ಇತ್ತ ಕಡೆಯೇ ಬರುತ್ತಿದ್ದಾನೆ. ನಿನಗೆ ಗೊತ್ತಿದೆಯಲ್ಲ ಲಕ್ಷ್ಮಣನ ಕ್ರೋಧ, ಅವನನ್ನು ತಡೆ ರಾಣಿ. ಹೇಗಾದರೂ ಮಾಡಿ ಆ ಚಂಡಮಾರುತವನ್ನ ತಡೆ.
ಮಂಥರೆ, ಈಗ ಕೈಕೇಯಿ ಅಯೋಧ್ಯೆಯ ರಾಜಮಾತೆ. ರಾಜಮಾತೆಯ ಎದುರು ಏನೇ ಅನುಚಿತವನ್ನು ನುಡಿದರೂ ಅದು ರಾಜದ್ರೋಹ. ನಾನು ರಾಜದ್ರೋಹಕ್ಕಾಗಿ ಯಾರನ್ನಾದರೂ ದಂಡಿಸಬಹುದು, ಅದು ನನ್ನ ಮಗನೇ ಆದರೂ ಸರಿ.
ಸುಳ್ಳಾಡಿದರೆ ನನ್ನ ನಾಲಿಗೆ ಸೀಳಿಯಾಗು ರಾಣಿ. ಲಕ್ಷ್ಮಣ ನಿನ್ನ ಪುತ್ರನಲ್ಲ, ಇದನ್ನು ಮರೆಯದಿರು ರಾಣಿ, ಮರೆಯದಿರು. ಅದು ಬಂದೇ ಬಿಟ್ಟ, ಈಗ ನಾನು ಇಲ್ಲಿರುವುದು ಸರಿಯಲ್ಲ. ನೀನೇ ಅವನನ್ನು ಎದುರಿಸು, ನೀನೇ. ನಾನು ಹೊರಟೆ.
ಅಮ್ಮ ಕೈಕೇಯಿ, ಎಲ್ಲಿದ್ದಾರೆ ಅವರು? ಮುಂದೆ ಬನ್ನಿ ಅಮ್ಮ ಕೈಕೇಯಿ.
ಲಕ್ಷ್ಮಣ, ನೀನು ರಘುಕುಲದ ಪರಂಪರೆಯನ್ನು ಮರೆತಿದ್ದೀಯೇ? ನಿನಗೆ ಇದೇ ಶಿಕ್ಷಣ ದೊರೆತಿದೆಯೇ? ಹಿರಿಯರು ಅನ್ನುವ ಯಾವ ಗೌರವವೂ ಇಲ್ಲವೇ ನಿನಗೆ?
ಚಿಕ್ಕಮ್ಮ, ರಘುಕುಲದ ಪರಂಪರೆಯನ್ನು ನಿಮ್ಮಿಂದ ಕಲಿಯಬೇಕಿಲ್ಲ ನಾನು. ರಘುಕುಲದ ಮಾನ ಮರ್ಯಾದೆಗಳನ್ನು ತೊರೆದು ಅದಕ್ಕೆ ಕಳಂಕ ತಂದವರು ನೀವು. ರಘುಕುಲದ ಆದರ್ಶಗಳನ್ನು ಧ್ವಸ್ತ ಮಾಡಿದವರು ನೀವು. ಮಾಡಬಾರದನ್ನೆಲ್ಲ ಮಾಡಿ ನನಗೆ ಉಪದೇಶ ನೀಡುತ್ತಿದ್ದೀರಲ್ಲ, ನಿಮಗೆ ಧರ್ಮ ಅಧರ್ಮಗಳ ಅಂತರವೇ ತಿಳಿಯದೆ?
ಪರಶುರಾಮರ ನಂತರ ಕ್ರೋಧದ ವಿಭಿನ್ನ ರೂಪ ನಾನು ಲಕ್ಷ್ಮಣನ ಕಣ್ಣುಗಳಲ್ಲಿ ಅಂದುಕೊಂಡಿದ್ದೆ. ಕಣ್ಣುಗಳಿಂದ ರಕ್ತ ಇನ್ನೇನು ಹೊರಬರುವುದೇನೋ, ಮೈಕೈ ನಡುಕದಿಂದ ಅರಮನೆಯೇ ಕುಸಿದು ಬಿಡುವುದೇನೋ ಅನ್ನಿಸುತ್ತಿತ್ತು. ಇಡೀ ಅರಮನೆಯೇ ಆ ಕ್ರೋಧಕ್ಕೆ ಮೂಕ ಸಾಕ್ಷಿಯಾಗಿತ್ತು. ಯಾರಿಗೂ ಲಕ್ಷ್ಮಣನ ಮುಂದೆ ಬಂದು ಅವನನ್ನು ತಡೆಯುವ ಶಕ್ತಿ ಇರಲಿಲ್ಲ. ಸಾಗರ ಉಕ್ಕುತ್ತಿರುವಾಗ ಅದನ್ನು ತಡೆಯುವ ವ್ಯರ್ಥ ಪ್ರಯತ್ನ ಬೇಡವೆಂದು ಶ್ರೀರಾಮ ಸುಮ್ಮನಾಗಿದ್ದರು.
ಇಲ್ಲ ಚಿಕ್ಕಮ್ಮ, ಇಲ್ಲ, ನಾನು ಏನನ್ನು ಕೇಳಲಿಚ್ಛಿಸುವುದಿಲ್ಲ. ನೀವು ನಿಮ್ಮ ನಿರ್ಣಯವನ್ನು ಬದಲಾಯಿಸಲೇಬೇಕು. ಇಲ್ಲೇ ನನ್ನೆದುರೆ ಇದೇ ಕ್ಷಣಕ್ಕೆ.
ಲಕ್ಷ್ಮಣ, ನೀನು ಅಯೋಧ್ಯೆಯ ರಾಜಮಾತೆಯ ಮುಂದೆ ನಿಂತಿರುವೆ, ಇದನ್ನು ಮರೆಯದಿರು.
ಏನ ರಾಜಮಾತೆ? ನೀವೇ ನಿಮ್ಮನ್ನು ರಾಜಮಾತೆ ಎಂದು ಘೋಷಿಸಿಕೊಂಡು ಬಿಟ್ಟರೆ ಆ ಸ್ಥಾನಕ್ಕೆ ಸಿಗುವ ಗೌರವ ನಿಮಗೆ ಸಿಗುವುದೆಂದು ತಿಳಿದಿದ್ದೀರಾ? ಅದು ಘಳಿಸಿಕೊಂಡರೆ ಸಿಗುವಂತದ್ದು. ದೊಡ್ಡಮ್ಮ, ಈ ಅರಮನೆಯ ರಾಜಮಾತೆ, ನಿಮ್ಮ ಬಗ್ಗೆ ಹೇಳಬೇಕೆಂದರೆ ಅಸಹ್ಯವೆನ್ನಿಸುತ್ತಿದೆ ನನಗೆ.
ಲಕ್ಷ್ಮಣ, ನೀನು ಪುತ್ರನ ಸೀಮೆಯನ್ನು ದಾಟುತ್ತಿರುವೆ. ಇಲ್ಲಿಂದ ಹೊರಟು ಹೋಗುವುದರಲ್ಲೇ ನಿನ್ನ ಒಳಿತು. ಇಲ್ಲದಿದ್ದರೆ ನಿನಗೆ ರಾಜದ್ರೋಹದ ಆರೋಪದಲ್ಲಿ ದಂಡ ಸಿಗುವುದು.
ದಂಡ ಕೊಡುವುದನ್ನು ಬಿಟ್ಟರೆ ನಿಮಗಿನ್ನೇನು ತಿಳಿದಿದೆ? ಅಣ್ಣನನ್ನು ವನವಾಸಕ್ಕೆ ಅಟ್ಟಿ ಅವರಿಗೆ ದಂಡವನ್ನು ಕೊಟ್ಟಿದ್ದೀರಾ? ಪಿತಾಶ್ರೀಗೆ ಪುತ್ರ ವಿಯೋಗದ ದಂಡವನ್ನು ನೀಡಿದ್ದೀರಾ? ಅತ್ತಿಗೆಗೆ ಪತಿವಿಯೋಗದ ದಂಡವನ್ನು ನೀಡಿದ್ದೀರಾ? ಹೀಗೆಲ್ಲ ಮಾಡಿದ ನೀವು ನನಗೆ ದಂಡ ಕೊಟ್ಟರೆ ನನಗೆ ಆಶ್ಚರ್ಯವಾಗದು. ಆದರೆ ಒಂದು ಮಾತನ್ನು ಕೇಳಿಸಿಕೊಳ್ಳಿ, ಎಲ್ಲರಿಗೂ ದಂಡ ಕೊಟ್ಟು ನೀವು ಇಲ್ಲಿ ಶಾಂತಿಯಿಂದ ಜೀವಿಸಲು ಅಸಾಧ್ಯ. ರಕ್ತದ ಕಣ್ಣೀರು ಹರಿಸುವಿರಿ ನೀವು. ನೀವು ನಿಮ್ಮವರನ್ನೇ ತಿರಸ್ಕರಿಸಿದ್ದೀರಲ್ಲವೇ? ತಿಳಿದುಕೊಳ್ಳಿ, ಇನ್ನು ಮುಂದೆ ನಿಮ್ಮ ರಕ್ತವೇ ನಿಮ್ಮನ್ನು ಧಿಕ್ಕರಿಸುತ್ತದೆ.
ಶ್ರೀರಾಮ ಆದಷ್ಟು ಬೇಗ ವನಕ್ಕೆ ಹೊರಡಬೇಕು ಎಂಬ ನಿರ್ಧಾರ ತೆಗೆದುಕೊಂಡಿದ್ದರು. ಸ್ವಲ್ಪವೂ ತಡವಾದರೂ ಜನರು ತಮಗೆ ಸಿಂಹಾಸನದ ಲೋಭವಿದೆ ಎಂದುಕೊಳ್ಳುವರು. ಈಗಲೇ ಮಾತೆ ಕೌಸಲ್ಯೆಯಿಂದ ಅನುಮತಿ ಪಡೆಯಬೇಕು ಎಂದುಕೊಂಡು ಶ್ರೀರಾಮ ಮಾತೆ ಕೌಸಲ್ಯೆಯ ಹತ್ತಿರ ಬರುತ್ತಾರೆ.
ಪ್ರಣಾಮಗಳು ಮಾತೆ. ನನಗೆ ಆಶೀರ್ವಾದ ಕೊಡಿ ತಾಯಿ. ನಾನು ವನಕ್ಕೆ ಹೊರಡುತ್ತಿದ್ದೇನೆ.
ಈಗ ಆಶೀರ್ವಾದಗಳಿಗೆ ಎಲ್ಲಿದೆ ಅರ್ಥ ಕಂದ? ನನ್ನ ಸರ್ವಸ್ವವೆಲ್ಲ ಕೊಟ್ಟ ಆಶೀರ್ವಾದಗಳು ಕೈಕೆಯ ಒಂದು ವರದಾನದ ಮುಂದೆ ಮುತ್ತಿನ ಹಾರದಿಂದ ಮುತ್ತುಗಳು ಕಿತ್ತು ಬಿದ್ದು ಭೂಮಿಯ ಕಸವಾಗಿ ಹೋಗಿವೆ.
ಅಮ್ಮ, ಎಲ್ಲರದೂ ಬೇರೆ ಬೇರೆ ತರಹದ ಆಶೀರ್ವಾದಗಳಿರುತ್ತವೆ. ಬಹುಶಃ ಇದು ಚಿಕ್ಕಮ್ಮ ನನಗೆ ಕೊಟ್ಟ ಆಶೀರ್ವಾದವೇ ಆಗಿರಬಹುದು.
ಮಗು, ಕೈಕೆಗೆ ನಾನೇನು ಮಾಡಿದ್ದೆ? ಯಾವ ಮಾತಿನ ಸೇಡು ತೀರಿಸಿಕೊಂಡಿದ್ದಾಳೆ? ಯಾವ ಅಪರಾಧ ಮಾಡಿದ್ದೆ ನಾನು? ನನಗಂತೂ ನಾಲ್ಕು ಮಕ್ಕಳು ನನ್ನ ಮಕ್ಕಳಂತೆಯೇ. ನಾನು ಎಂದೆಂದಿಗೂ ಯಾರಲ್ಲೂ ಭೇದ ತೋರಿದವಳಲ್ಲ.
ಈಗ ಈ ಮಾತುಗಳಿಗೆ ಯಾವ ಅರ್ಥವೂ ಇಲ್ಲ. ನನಗಾಗಿ ಈಗ ಒಂದೇ ಒಂದು ಲಕ್ಷ್ಯ ಉಳಿದುಕೊಂಡಿದೆ, ಪಿತಾಶ್ರೀಯ ಆಜ್ಞಾಪಾಲನೆ ಮಾಡುವುದು. ಅದಕ್ಕಾಗಿ ನನಗೆ ಶಕ್ತಿ ಕೊಡಿ ಮಾತೆ. ನನ್ನನ್ನು ಆಶೀರ್ವದಿಸಿ ಬೀಳ್ಕೊಡಬೇಕು ನೀವು.
ಮಗು, ನೀನು ನಿನ್ನ ತಂದೆ ಕೊಟ್ಟ ಆಜ್ಞೆಯನ್ನು ಶಿರಸ ವಹಿಸುತ್ತಿದ್ದೀಯ. ಅವರು ನಿನಗೆ ತುಂಬಾ ಮಹತ್ವಪೂರ್ಣರು. ಹಾಗೆಯೇ ನಾನು ನಿನ್ನ ಹೆತ್ತ ತಾಯಿ. ನನ್ನದು ಅಷ್ಟೇ ಮಹತ್ವ ಇದೆ ನಿನ್ನ ಜೀವನದಲ್ಲಿ. ನಾನು ನಿನಗೆ ವನಕ್ಕೆ ಹೋಗುವ ಆಜ್ಞೆ ಕೊಡುವುದಿಲ್ಲ.
ಇಲ್ಲ ಅಮ್ಮ, ಹೀಗೆ ನುಡಿಯಿದರೆ ನಿಮ್ಮ ಇಚ್ಛೆಯನ್ನು ಧಿಕ್ಕರಿಸಿ ನನಗೆ ಒಂದು ಗಳಿಗೆಯೂ ಜೀವಿಸಲಾಗುವುದಿಲ್ಲ. ನನ್ನ ಜೊತೆ ಹೀಗೆ ಅನ್ಯಾಯ ಮಾಡದಿರಿ ಅಮ್ಮ. ಏನನ್ನಾದರೂ ಮಾತನಾಡಿ ಮಾತೆ. ನೀವು ಏಕೆ ಮಾತನಾಡುತ್ತಿಲ್ಲ?
ಮಾತೆಯ ಮಾತುಗಳನ್ನು ಕೇಳಿದ ಶ್ರೀರಾಮನಿಗೆ ಮನದ ಹಿಮ ಕರಗಿದಂತಾಗಿತ್ತು. ಅವರು ಅಮ್ಮನ ಮುಂದೆ ಕಣ್ಣೀರಿಡುತ್ತಾ ತಮ್ಮನ್ನು ಬೀಳ್ಕೊಡಲು ಪ್ರಾರ್ಥಿಸುತ್ತಿದ್ದರು. ಆದರೆ ಮಾತೆ ಕೌಸಲ್ಯೆ ಮಾತನಾಡಲೇ ಇಲ್ಲ. ಅವರಿಗೆ ಅಂದು ಪುಟ್ಟರಾಮ, ಅಮ್ಮ ಬಾನಿನ ಚಂದ್ರಮನನ್ನು ತಂದುಕೊಡು ಎಂದು ಹಠ ಮಾಡಿದಂತೆ ಅನ್ನಿಸುತ್ತಿತ್ತು. ಆದರೆ ಶ್ರೀರಾಮನಿಗೆ ತಂದೆಯ ವಚನಗಳು ಪೂರೈಸಲೇಬೇಕೆಂಬ ದೃಢ ನಿರ್ಧಾರ. ಆದರೆ ಒಬ್ಬ ತಾಯಿ ತನ್ನ ಮಗನನ್ನು 14 ವರ್ಷ ವನಕ್ಕೆ ಹೋಗು, ನನ್ನ ಆಶೀರ್ವಾದ ನಿನ್ನ ಜೊತೆಗಿದೆ ಎಂದು ಹೇಳಲು ಮನಸ್ಸು ಬರುವುದೇ?
ವನಕ್ಕೆ ಹೊರಟಿ ಹರಸುತ್ತಾಯೇ, ಬೇಡ ಎನದೆ ವಚನವ ಕಾಯೇ, ರೋದಿಸಿ ದುಃಖಿಸಿ ಪರದಾಡದಿರು, ರೋದಿಸಿ ದುಃಖಿಸಿ ಪರದಾಡದಿರು, ಮಾಯವಾಗಲಿದೆ ನಿನ್ನ ಕಣ್ಣಿನ ಮಾಯೇ, ಮಾಯವಾಗಲಿದೆ ನಿನ್ನ ಕಣ್ಣಿನ ಮಾಯೇ.
ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ.
ರಾಮಾಯಣ